ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಭಾಗದ 1ನೇ ಪತ್ರಿಕೆಯ 2ನೇ ಘಟಕವನ್ನು ಪಾಠ ಮಾಡುವವರು ತುಮಕೂರಿನ ಶ್ರೀದೇವಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಉಪನ್ಯಾಸಕರಾಗಿರುವ ಸುರೇಶ್ ಸಿ. ಈಗ ಕೇಳೋಣ 3ನೇ ಸಂಚಿಕೆ.
ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂದಿನ ಸಂಚಿಕೆಗೆ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಸಂಖ್ಯಾ ವಿಧಾನಗಳ ಬಗ್ಗೆ ತಿಳ್ಕೊಳ್ತಾ ಇದ್ವು, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಸಂಖ್ಯಾ ವಿಧಾನದ ಗುಣಲಕ್ಷಣಗಳು ಏನು ಅಂತಕ್ಕಂಥದ್ರ ಬಗ್ಗೆ, ನೆಕ್ಸ್ಟು ಸಂಖ್ಯಾ ವಿಧಾನದಲ್ಲಿ ಬಳಕೆಯಲ್ಲಿರ್ತಕ್ಕಂಥ ಸಂಖ್ಯಾ ವಿಧಾನಗಳಾದಂಥ ಪ್ರವೃತ್ತಿ ಯೋಜನಾ ವಿಧಾನ, ಪ್ರತಿಗಮನ ವಿಧಾನ, ಏಕಕಾಲಿಕ ಸಮೀಕರಣ ವಿಧಾನ, ಪ್ರಮುಖ ಸೂಚಕ ವಿಧಾನಗಳ ಬಗ್ಗೆ ತಿಳ್ಕೊಳ್ತಾ ಇದ್ವು. ಅದರಲ್ಲಿ ಅತ್ಯಂತ ಪ್ರಧಾನವಾದಂತಹ ಪ್ರವೃತ್ತಿ ಯೋಜನಾ ವಿಧಾನದಲ್ಲಿ ಬರತಕ್ಕಂತಹ ಸಮಯ ಶ್ರೇಣಿಯ ಅಂಗಭಾಗಗಳ ಬಗ್ಗೆ ತಿಳ್ಕೊತಿದ್ವು, ಕಾಂಪೊನೆಂಟ್ಸ್ ಆಫ್ ದಿ ಟೈಮ್ ಸೀರೀಸ್. ಅದರಲ್ಲಿ ಅತಿ ದೀರ್ಘಕಾಲೀನ ಪ್ರವೃತ್ತಿ ಸೆಕ್ಯುಲರ್ ಟ್ರೆಂಡ್ ಅಂತಂದ್ರೆ ಏನು, ನೆಕ್ಸ್ಟು ಋತುಮಾನದ ವ್ಯತ್ಯಾಸಗಳು ಸೀಸನಲ್ ವೇರಿಯೇಷನ್ಸ್ ಅಂತಂದ್ರೆ ಏನು, ನೆಕ್ಸ್ಟು ಚಕ್ರೀಯ ವ್ಯತ್ಯಾಸಗಳು ಸೈಕ್ಲಿಕಲ್ ವೇರಿಯೇಷನ್ಸ್ ಅಂತಂದ್ರೆ ಏನು, ನೆಕ್ಸ್ಟು ಅಸಮರೂಪದ ಅಥವಾ ಕ್ರಮಬದ್ಧವಲ್ಲದ ವ್ಯತ್ಯಾಸಗಳು ಇರ್ರೆಗ್ಯುಲರ್ ವೇರಿಯೇಷನ್ಸ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವು ವಿದ್ಯಾರ್ಥಿಗಳೇ. ಇವುಗಳನ್ನು ಒಟ್ಟಾರಿಯಾಗಿ ನಾವು Y=T+S+C+I ಎಂಬ ಸೂತ್ರದ ಮೂಲಕವಾಗಿ ತಿಳಿಸ್ಬೋದು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡಿದ್ವು ವಿದ್ಯಾರ್ಥಿಗಳೇ. ಸೊ ಈ ಸಂಚಿಕೆಯಲ್ಲಿ ನಾವು ಪ್ರವೃತ್ತಿಯನ್ನು ಅಂದಾಜಿಸುವ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಮೆಥಡ್ಸ್ ಆಫ್ ಮೆಷರಿಂಗ್ ಟ್ರೆಂಡ್ಸ್, ಹೇಗೆ ಈ ಟ್ರೆಂಡ್ಸನ್ನು ಮೆಷರ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಪ್ರಮುಖವಾಗಿ ನಾವು ಪರಿಗಣಿಸ್ತಕ್ಕಂಥ ಕೆಲವೊಂದು ವಿಧಾನಗಳು ಯಾವ್ಯಾವು ಅಂತಂದರೆ, ಮೊದಲನೇದಾಗಿ ಒಂದು ಮುಕ್ತ ಹಸ್ತ ವಿಧಾನ ಅಂತಕ್ಕಂಥದ್ದು, ನೆಕ್ಸ್ಟು ಅರೆ ಸರಾಸರಿ ವಿಧಾನ, ಮೂರನೇದಾಗಿ ಚಲಿಸುವ ಸರಾಸರಿ ವಿಧಾನ ಮತ್ತು ಕನಿಷ್ಠ ವರ್ಗ ವಿಧಾನಗಳು ಅಂತಕ್ಕಂಥದ್ದು. ಸೊ ಇದರಲ್ಲಿ ನಿಮ್ಮ ಸಿಲಬಸ್ನ ಪ್ರಕಾರ ನಾವು ಪರಿಗಣಿಸ್ತಕ್ಕಂಥದ್ದಾದರೆ ಈ ಮೂರು ಅಂಶಗಳನ್ನು ನಾವು ಸಿಲಬಸ್ನ ಪ್ರಕಾರ ಅತ್ಯಂತ ಪ್ರಮುಖವಾಗಿ ಪರಿಗಣಿಸ್ತೀವಿ. ಒಂದು ಅರೆ ಸರಾಸರಿ ವಿಧಾನ, ದಿ ಸೆಮಿ ಅವರೇಜ್ ಮೆಥಡ್, ನೆಕ್ಸ್ಟು ಚಲಿಸುವ ಸರಾಸರಿ ವಿಧಾನ ಅಂದರೆ ಮೂವಿಂಗ್ ಅವರೇಜ್ ಮೆಥಡ್, ನೆಕ್ಸ್ಟು ಕನಿಷ್ಠ ವರ್ಗ ವಿಧಾನ ಲೀಸ್ಟ್ ಸ್ಕ್ವಯರ್ ಮೆಥಡ್ ಅಂತೇಳಿ. ಸೊ ಈ ಮೂರು ವಿಧಾನಗಳನ್ನು ನಾವು ಅತ್ಯಂತ ಪ್ರಮುಖವಾಗಿ ಪರಿಗಣಿಸಬೇಕಾಗತ್ತೆ ಅಂತಕ್ಕಂಥದ್ದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪ್ರವೃತ್ತಿಯನ್ನು ಅಂದಾಜಿಸುವ ವಿಧಾನಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇದಾಗಿ ಮುಕ್ತ ಹಸ್ತ ವಿಧಾನ ಅಂತಕ್ಕಂಥದ್ದು, ದಿ ಫ್ರೀ ಆ್ಯಂಡ್ ಮೆಥಡಲ್ಲಿ. ಸೊ ನಾವು ಬೇಡಿಕೆಯನ್ನು ಅಂದಾಜು ಮಾಡಬೇಕಾದಾಗ ಇದೊಂದು ಗಣಿತಾತ್ಮಕ ವಿಧಾನ ಆಗಿರುತ್ತೆ. ಸೊ ಈ ಗಣಿತಾತ್ಮಕ ವಿಧಾನದಲ್ಲಿ ರೇಖಾಚಿತ್ರದ ಮೂಲಕ, ಸೊ ಇದನ್ನು ನಾವು ಸರಳವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಅಂದರೆ ನಕ್ಷೆಯಲ್ಲಿ ಎಕ್ಸ್ ಅಕ್ಷದಲ್ಲಿ ವರ್ಷಗಳನ್ನು ಮತ್ತು ವೈ ಅಕ್ಷದಲ್ಲಿ ವಸ್ತುಗಳನ್ನು ತೋರಿಸಲಾಗುತ್ತೆ. ಸೊ ನೆಕ್ಸ್ಟು ಅಂಕಿಅಂಶಗಳ ಸಹಾಯದಿಂದ ಸಮಯ ಶ್ರೇಣಿಗಳ ಕ್ರಮಬದ್ಧ ಚಲನೆಯನ್ನು ಗುರುತಿಸಿ ಒಂದು ನೇರ ರೇಖೆಯನ್ನು ಎಳೆದಂಥ ಸಂದರ್ಭದಲ್ಲಿ ಅಲ್ಪಕಾಲೀನ ಏರಿಳಿತಗಳನ್ನು ಗಣನೆಗೆ ತೆಗೆದುಕೊಳ್ಳದೆ, ಅಂದರೆ ಅಲ್ಪಕಾಲದಲ್ಲಾಗ್ತಕ್ಕಂತಹ ಫ್ಲಕ್ಚುಯೇಷನ್ಸನ್ನು ಏರಿಳಿತಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಈ ಪ್ರವೃತ್ತಿಯ ರೇಖೆಯು ಭವಿಷ್ಯದ ಮೌಲ್ಯಗಳನ್ನು ಅಂದಾಜು ಮಾಡುವಿಕೆಗೂ ಸಹ ನೆರವಾಗುತ್ತೆ ಅಂತಕ್ಕಂಥದ್ದು. ಅಂದರೆ ಅಲ್ಪಾವಧಿಯ ಏರಿಳಿತಗಳನ್ನು ಪರಿಗಣಿಸದೆ, ಸೊ ಅವುಗಳನ್ನು ನಾವು ಸರಾಸರಿಯಾಗಿ ತಗೊಂಡಂಥ ಸಂದರ್ಭದಲ್ಲಿ ಭವಿಷ್ಯದಲ್ಲಿ ಅವುಗಳ ಬೇಡಿಕೆಯ ಪ್ರಮಾಣ ಹೇಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಮಾಡ್ತಕ್ಕಂಥ ಒಂದು ಉತ್ತಮವಾದಂಥ ಪ್ರಯತ್ನ ಅಂತೇಳಿ ಪರಿಗಣಿಸ್ತೀವಿ. ಸೊ ಇದು ನಾವು ಕಂಡಿಡಿದಾಗಲೂ ಸಹ ಇದು ಪರಿಪೂರ್ಣವಾಗಿ ಸತ್ಯಾಂಶವನ್ನು ಹೊಂದಿದೆ ಅಂತೇಳಿ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಹೆಚ್ಚಿನ ಪರಿಣತಿ ಮತ್ತು ಅನುಭವವನ್ನು ಹೊಂದಿರುವವರಿಂದ ಮುಕ್ತ ಹಸ್ತ ವಿಧಾನವನ್ನು ನಿರ್ವಹಿಸ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದನ್ನು ಪರಿಗಣಿಸಬೇಕಾಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದು. ನೆಕ್ಸ್ಟ್ ಎರಡನೇದಾಗಿ ಅರೆ ಸರಾಸರಿ ವಿಧಾನ, ದಿ ಸೆಮಿ ಅವರೇಜ್ ಮೆಥಡ್. ಸೊ ಈ ವಿಧಾನದಲ್ಲಿ ನೀಡಲಾಗಿರ್ತಕ್ಕಂತಹ ಅಂಕಿಅಂಶಗಳನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಲಾಗ್ತದೆ. ನಂತರದಲ್ಲಿ ಪ್ರತಿಯೊಂದು ಭಾಗಕ್ಕೂ ಸರಾಸರಿಯನ್ನು ಕಂಡುಹಿಡಿಯುವುದರ ಮೂಲಕವಾಗಿ ರೇಖೆಯನ್ನು ರಚನೆ ಮಾಡಿದಾಗ ಅರೆ ಸರಾಸರಿ ವಿಧಾನದಲ್ಲಿ ಮುಂದಿನ ಬೇಡಿಕೆಗಳನ್ನು ಯಾವ ರೀತಿ ಅಂದಾಜಿಸೋದಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಬೋದಾಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ, ಈಗ ಉದಾಹರಣೆಗೆ ನಾವು 1981 1992 ಅವಧಿಗೆ, ಅಂದರೆ ಸುಮಾರು 12 ವರ್ಷಗಳ ಅಂಕಿಅಂಶಗಳನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಈ ಅವಧಿಯನ್ನು ಎರಡು ಸಮಭಾಗಗಳನ್ನಾಗಿ ವಿಂಗಡಿಸಿ ಮೊದಲನೆಯ ಭಾಗ 1981-86 ಆರು ವರ್ಷಗಳನ್ನು, ಮತ್ತು ಎರಡನೇ ಭಾಗ 1987-92 ಅವಧಿಗೆ ಅಂತೇಳಿ ಆರು ವರ್ಷಗಳನ್ನು ಒಳಗೊಂಡಿರೋ ರೀತಿಯಲ್ಲಿ ಎರಡು ಭಾಗಗಳಾಗಿ ರಚನೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ಆರು ವರ್ಷಗಳಲ್ಲಿ ಇರ್ತಕ್ಕಂಥ ಅಂಕಿಅಂಶಗಳ ಸರಾಸರಿಯನ್ನು ಕಂಡುಹಿಡಿದು ಒಂದು ಬಿಂದುವನ್ನು ರಚನೆ ಮಾಡಬೇಕು. ಮತ್ತೆ ಆರು ವರ್ಷಗಳಲ್ಲಿರ್ತಕ್ಕಂತಹ ಅಂಕಿಅಂಶಗಳನ್ನು ಪರಿಗಣಿಸಿ ಒಂದು ಬಿಂದುಗಳನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ ದೊರೆಯುವಂತಹ ಅಂಕಿಅಂಶಗಳ ರೇಖೆ ಯಾವ ರೀತಿ ಇದೆ ಅಂತಕ್ಕಂಥದ್ದು, ಅಂದರೆ ಮೇಲ್ಮುಖವಾಗಿದೆಯಾ ಅಥವಾ ಕೆಳಮುಖವಾಗಿ ಇದೆಯಾ ಅಂತಕ್ಕಂಥದ್ದನ್ನು ಪರಿಗಣಿಸೋದ್ರ ಮೂಲಕವಾಗಿ ನಾವು ಭವಿಷ್ಯದ ಮೌಲ್ಯಗಳನ್ನು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ ಇದನ್ನು ಒಂದು ಉದಾಹರಣೆ ಸಹಿತವಾಗಿ ತಿಳ್ಕೊಳೋದಾದರೆ, ಅಂದರೆ ಮೇಲ್ಮುಖವಾಗಿ ಅಥವಾ ಕೆಳಮುಖವಾಗಿ ವಿಸ್ತರಿಸುವಂತಹ ಮಧ್ಯವರ್ತಿ ಮೌಲ್ಯಗಳನ್ನು ಕಂಡುಹಿಡಿಯಬಹುದು ಅಥವಾ ಭವಿಷ್ಯದ ಮೌಲ್ಯಗಳನ್ನು ಪೂರ್ವ ಗ್ರಹಿಸಬಹುದು ಅಂತಕ್ಕಂಥದ್ದು. ಅಂದರೆ ನಾವು ಮೊದಲೇ ಅಂದಾಜು ಮಾಡೋದಕ್ಕೆ ನೆರವಾಗುತ್ತೆ, ಯಾವ ರೀತಿ ನೆರವಾಗುತ್ತೆ ಅಂತಕ್ಕಂಥದ್ದನ್ನ ಒಂದು ಅಂಕಿಅಂಶಗಳ ಮೂಲಕವಾಗಿ ಉದಾಹರಣೆ ಸಹಿತವಾಗಿ ವಿಶ್ಲೇಷಣೆ ಮಾಡೋದಾದರೆ ನಾವು ಒಂದು ಪಟ್ಟಿಯನ್ನು ರಚನೆ ಮಾಡಬೇಕಾಗುತ್ತೆ. ಸೊ ಒಂದು ಕಾಲಮಲ್ಲಿ ನಾವು ವರ್ಷಗಳನ್ನು, ಮತ್ತೊಂದು ಕಾಲಮಲ್ಲಿ ನಾವು ಜನಸಂಖ್ಯೆಯನ್ನು ದಶಲಕ್ಷಗಳಲ್ಲಿ ನಾವು ಪರಿಗಣಿಸಿದಂಥ ಸಂದರ್ಭದಲ್ಲಿ 2009 412 ದಶಲಕ್ಷ ಜನಸಂಖ್ಯೆ ಇದೆ ಅಂತೇಳಿ ತಿಳ್ಕೊಳ್ಳೋಣ. 2010 438, 2011 444, 2012 454, 2013 470, 2014 482 ದಶಲಕ್ಷ, 2015 490 ದಶಲಕ್ಷ, 2016 500 ದಶಲಕ್ಷದಷ್ಟು ಜನಸಂಖ್ಯೆ ಇದೆ ಅಂತೇಳಿ ಭಾವಿಸಿದಂಥ ಸಂದರ್ಭದಲ್ಲಿ ಈ ಅಂಕಿಅಂಶಗಳ ಆಧಾರದ ಮೇಲೆ ನಾವು ಮುಂದಿನ ಜನಸಂಖ್ಯೆ ಪ್ರಮಾಣವನ್ನು ಅಂದಾಜು ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಪರಿಗಣಿಸಬೇಕಾಗಿದೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ. ಸೊ ಇದರಲ್ಲಿ ನಾವು ಇದನ್ನು ಎರಡು ಭಾಗಗಳಾಗಿ ವರ್ಗೀಕರಣವನ್ನು ಮಾಡಿದಂಥ ಸಂದರ್ಭದಲ್ಲಿ, ಸೊ ಇಲ್ಲಿ ಕೊಟ್ಟಿರತಕ್ಕಂಥ 8 ವರ್ಷಗಳ ಅಂಕಿಅಂಶಗಳಲ್ಲಿ 4 ವರ್ಷಗಳ ಅಂಕಿಅಂಶಗಳನ್ನು ನಾವು ವಿಂಗಡಿಸಿಕೊಂಡಂಥ ಸಂದರ್ಭದಲ್ಲಿ, ಅಂದರೆ 2009-2012 ಮತ್ತು 2013-2016 ವರ್ಗೀಕರಣ ಮಾಡಿಕೊಂಡಂಥ ಸಂದರ್ಭದಲ್ಲಿ ದೊರೆಯುವಂಥ ಅಂಕಿಅಂಶ ಹೇಗಿರುತ್ತೆ ಅಂತಂದರೆ, ಮೊದಲು 2009 412 + 438, 2010-2011 444, 2012-454, ಇದನ್ನು ಒಟ್ಟು ಮಾಡಿದಾಗ 1748/4 ಮಾಡಿದಾಗ ಅದರ ಸರಾಸರಿ 437 ಲಭ್ಯವಾಗುತ್ತೆ. ಅದೇ ರೀತಿ ಉಳಿದಿರ್ತಕ್ಕಂಥ 4 ವರ್ಷಗಳ ಅಂಕಿಅಂಶಗಳು 470+482+490+500, ಇದರ ಒಟ್ಟು ಮೊತ್ತ 1942/4 ಮಾಡಿದಾಗ .485 ಲಭ್ಯ ಆಗುತ್ತೆ. ಸೊ ಈ 437 ಬಿಂದು ಮತ್ತು 485.5 ಬಿಂದುಗಳಿಗೆ ಒಂದು ರೇಖೆಯನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ ದೊರೆಯುವಂಥ ರೇಖೆಯನ್ನು ನಾವು ಪ್ರವೃತ್ತಿ ರೇಖೆ ಅಂತೇಳಿ ಕರಿತೀವಿ. ಸೊ ಇದನ್ನು ಹೇಗೆ ನಾವು ರೇಖಾಚಿತ್ರದ ಮೂಲಕವಾಗಿ ರಚನೆ ಮಾಡ್ತೀವಿ ಅಂತಂದರೆ, OX ಅಕ್ಷದಲ್ಲಿ ವರ್ಷಗಳನ್ನು, OY ಅಕ್ಷದಲ್ಲಿ ಜನಸಂಖ್ಯೆಯನ್ನು ಮಾಪನ ಮಾಡಿದಂಥ ಸಂದರ್ಭದಲ್ಲಿ 2000-2016 ಜನಸಂಖ್ಯೆಯ ಬೆಳವಣಿಗೆಯನ್ನು ವಾಸ್ತವಿಕ ಅಂಶಗಳ ರೇಖೆಯ ಮೂಲಕವಾಗಿ ವ್ಯಕ್ತಪಡಿಸ್ತೀವಿ. ನೆಕ್ಸ್ಟು ಈ ಕಾಲಾವಧಿಯನ್ನು ಎರಡು ಭಾಗಗಳಾಗಿ ರಚನೆ ಮಾಡಿ ಒಂದೊಂದು ಭಾಗದ ಸರಾಸರಿಯನ್ನು ಕಂಡುಹಿಡಿಯೋದ್ರ ಮೂಲಕವಾಗಿ ಸರಾಸರಿ ಮೌಲ್ಯವನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಪ್ರವೃತ್ತಿಯ ರೇಖೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಮೊದಲು 4 ವರ್ಷಗಳ ಒಟ್ಟು ಮೊತ್ತ ಎಷ್ಟು ಅಂತಂದರೆ 1748/4 ಮಾಡಿದಾಗ 437. ನೆಕ್ಸ್ಟು ನಂತರದ 4 ವರ್ಷಗಳ ಒಟ್ಟು ಮೊತ್ತ ಎಷ್ಟು ಅಂತಂದರೆ 1942/4 ಮಾಡಿದಾಗ 485.5. ಸೊ ಇವೆರಡರನ್ನು 437-485.5 ರೇಖೆಯನ್ನು ಎಳೆದಂಥ ಸಂದರ್ಭದಲ್ಲಿ ದೊರೆಯುವಂತಹ ರೇಖೆಯನ್ನು ಪ್ರವೃತ್ತಿ ರೇಖೆ, ಟ್ರೆಂಡ್ ಲೈನ್ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ನೆಕ್ಸ್ಟು ಚಲಿಸುವ ಸರಾಸರಿ ವಿಧಾನ, ಮೂವಿಂಗ್ ಆವರೇಜ್ ಮೆಥಡ್. ಈ ವಿಧಾನದಲ್ಲಿ ಪ್ರವೃತ್ತಿಯನ್ನು ಕಂಡುಹಿಡಿಯಬೇಕಾದಂಥ ಸಂದರ್ಭದಲ್ಲಿ ಇಂದಿನ ಅನೇಕ ವರ್ಷಗಳ ಅಂಕಿ ಅಂಶಗಳ ಅಥವಾ ಅಂಕಿ ಸಂಖ್ಯೆಗಳ ಸರಾಸರಿ ಮೌಲ್ಯವನ್ನು ಕಂಡುಹಿಡಿದು ಮುಂಬರುವ ವರ್ಷಗಳ ಪ್ರವೃತ್ತಿಯು ಇಂದಿನ ವರ್ಷಗಳ ಅಂಕಿಅಂಶಗಳ ಸರಾಸರಿಗೆ ಸಮನಾಗಿರುತ್ತದೆ ಎಂದು ಕಲ್ಪನೆ ಮಾಡಿಕೊಳ್ಳಲಾಗುತ್ತದೆ. ಚಲಿಸುವ ಸರಾಸರಿಗಳು ಸರಳ ಅಂಕ ಗಣಿತಾತ್ಮಕ ಸಾಧನಗಳಾಗಿರುತ್ತವೆ ಅಂತಕ್ಕಂಥದ್ದನ್ನು ಪರಿಗಣಿಸ್ಬೋದು. ಸೊ ಇವುಗಳಲ್ಲಿ 2 ವರ್ಷ, 3 ವರ್ಷ, 4 ವರ್ಷ ಮುಂತಾದ ನಿರ್ದಿಷ್ಟ ಅವಧಿಗಳನ್ನು ತೆಗೆದುಕೊಳ್ಳೋದ್ರ ಮೂಲಕವಾಗಿ ಸಮಯ ಶ್ರೇಣಿಗಳಿಗೆ ಸಂಬಂಧಿಸಿದಂತೆ ಮುಂದಿನ ಮೌಲ್ಯಗಳನ್ನು ಅನುಕ್ರಮವಾಗಿ ಕಂಡುಹಿಡಿಬೇಕಾದಂಥ ಅಗತ್ಯತೆ ಇರುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ಸರಾಸರಿಗಳನ್ನು ನಾವು ಒಂದು ಉದಾಹರಣೆ ಮೂಲಕವಾಗಿ ತಿಳ್ಕೊಳ್ತಕ್ಕಂಥದ್ದಾದರೆ ಯಾವ ರೀತಿ ನಾವು ಸರಾಸರಿಗಳನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಅಂತಂದರೆ, ಸೊ ಇಲ್ಲಿ ಅವಧಿಗಳನ್ನು ನಾವು ಉದಾಹರಣೆಯಾಗಿ ತಗೊಳ್ತಕ್ಕಂಥದ್ದಾದರೆ ಎ ಬಿ ಸಿ ಡಿ ಇ ಎಫ್ ಎಂಬ ಸಮಯ ಶ್ರೇಣಿಗಳಿಗೆ ಸಂಬಂಧಿಸಿದಂಥ ಮೌಲ್ಯಗಳು ಎಂದು ಭಾವಿಸಿದಂಥ ಸಂದರ್ಭದಲ್ಲಿ ಈಗ ಈ 3 ವರ್ಷಗಳು ಚಲಿಸುವ ಸರಾಸರಿ ಕೆಳಗಿನಂತಿವೆ ಅಂತಕ್ಕಂಥದ್ರನ್ನ ಪರಿಗಣಿಸ್ಬೋದು. ಉದಾಹರಣೆಗೆ ಇದನ್ನು ಹೆಂಗೆ ನಾವು ಅವರೇಜ್ ಮೆಥಡ್ ಅಲ್ಲಿ ತಾಂತೀವಿ, ಮೂವಿಂಗ್ ಅವರೇಜ್ ಮೆಥಡಲ್ಲಿ ಇಲ್ಲಿ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ಎ ಬಿ ಸಿ ಡಿ ಇ ಎಫ್ ಈ ಸಮಯ ಶ್ರೇಣಿಯ ಮೂವಿಂಗ್ ಅವರೇಜ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ, ಪ್ರತಿ 3 ವರ್ಷವನ್ನು ನಾವು ಅವರೇಜ್ ಅಂತೇಳಿ ಕನ್ಸಿಡರ್ ಮಾಡಿದ್ರೆ, ಉದಾಹರಣೆಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 3, ನೆಕ್ಸ್ಟು ಬಿ ಪ್ಲಸ್ ಸಿ ಪ್ಲಸ್ ಡಿ ಡಿವೈಡೆಡ್ ಬೈ 3, ಸಿ ಪ್ಲಸ್ ಡಿ ಪ್ಲಸ್ ಇ ಡಿವೈಡೆಡ್ ಬೈ 3, ಡಿ ಪ್ಲಸ್ ಇ ಪ್ಲಸ್ ಎಫ್ ಡಿವೈಡೆಡ್ ಬೈ 3. ಈ ರೀತಿಯಾಗಿ ಚಲಿಸುವ ಸರಾಸರಿಯನ್ನು ಕಂಡುಹಿಡಿತೀವಿ. ಸೊ ಇದನ್ನು ನಕ್ಷೆಯ ಮೂಲಕವಾಗಿ ವ್ಯಕ್ತಪಡಿಸುವುದರ ಮೂಲಕವಾಗಿ ಸಮಯ ಶ್ರೇಣಿಗಳ ಏಕಪರಿಮಾಣಾತ್ಮಕೇತರ ಪ್ರವೃತ್ತಿಯನ್ನು ಪ್ರದರ್ಶಿಸ್ತೀವಿ ಅಂತಕ್ಕಂಥದ್ದನ್ನು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು. ಸೊ ಇದರ ಪ್ರಯೋಜನ ಏನು ಅಂತಂದರೆ, ಸೊ ಇದು ನಿಖರ ಚಿತ್ರಣ ಅಂತಕ್ಕಂಥದ್ದು, ಆಕ್ಯುರೇಟ್ ಪಿಕ್ಚರನ್ನು ನೀಡುತ್ತೆ. ಅಂದರೆ ಅಂಕಿಅಂಶಗಳು ಚಕ್ರೀಯ ವ್ಯತ್ಯಾಸಗಳು ಬಾಧಿಸಿದರೂ ಸಹ ಚಲಿಸುವ ಸರಾಸರಿಯು ದೀರ್ಘಾವಧಿಯ ಪ್ರವೃತ್ತಿಯ ಬಗೆಗೆ ನಿಖರವಾದಂತಹ ಚಿತ್ರಣವನ್ನು ನೀಡುತ್ತೆ ಅಂತಕ್ಕಂಥದ್ದು. ಆದರೆ ಏನೇ ಅಂಕಿಅಂಶಗಳಲ್ಲಿ ಫ್ಲಕ್ಚುಯೇಷನ್ ಬದಲಾವಣೆಗಳಾದರೂ ಸಹ ದೀರ್ಘಾವಧಿಯಲ್ಲಿ ಇದರ ಸರಾಸರಿ ಅಂತಕ್ಕಂಥದ್ದು ನಿಖರ ಚಿತ್ರಣವನ್ನು ನೀಡುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ 2ನೇದಾಗಿ, ಲೆಕ್ಕಾಚಾರದ ಬದಲಾವಣೆ ಇಲ್ಲದಿರುವಿಕೆ, ನೋ ಚೇಂಜ್ ಇನ್ ಅಕೌಂಟಿಂಗ್. ಲೆಕ್ಕಾಚಾರದ ಬದಲಾವಣೆ ಇಲ್ಲದಿರುವಿಕೆ ಅಂತಂದರೆ ಚಲಿಸುವ ಸರಾಸರಿ ಇನ್ನೊಂದು ಪ್ರಯೋಜನ ಏನಂತಂದರೆ, ಅಂಕಿ ಅಂಶಗಳಿಗೆ ಕೆಲವು ಮೌಲ್ಯಗಳನ್ನು ಸೇರಿಸಿದರೂ ಸಹ ಲೆಕ್ಕಾಚಾರವು ಮೊದಲಿನಂತೆಯೇ ಉಳಿತಕ್ಕಂತಹ ಅವಕಾಶಗಳಿರುತ್ತೆ ಅಂತಕ್ಕಂಥದ್ದನ್ನು ಪರಿಗಣಿಸಬೇಕಾಗಿರ್ತಕ್ಕಂಥ ಅಂಶ. ಸೊ ಇದನ್ನು ನಾವು ಒಂದು ಉದಾಹರಣೆ ಸಹಿತವಾಗಿ ವಿಶ್ಲೇಷಣೆ ಮಾಡೋದಾದರೆ, ಅಂದರೆ ಕಂಪನಿಯೊಂದರ ಮಾರಾಟದ ಅಂಕಿಅಂಶಗಳನ್ನು ಈ ಕೆಳಗಡೆಯಂತೆ ಪರಿಗಣಿಸಿ ಅವುಗಳ ಆಧಾರದಲ್ಲಿ ವರ್ಷಗಳ ಸಲ್ಲಿಸುವ ಸರಾಸರಿಯನ್ನು ಅಂದಾಜು ಮಾಡಿ ಒಂದು ಪ್ರವೃತ್ತಿ ರೇಖೆಯನ್ನು ರಚನೆ ಮಾಡಬಹುದಾಗಿದೆ. ಸೊ ಈ ಉದಾಹರಣೆ ಏನು ಅಂತಂದರೆ, ಮೊದಲನೇ ಕಾಲಮಲ್ಲಿ ನಾವು ಪಟ್ಟಿಯನ್ನು ರಚನೆ ಮಾಡ್ಕೊಳ್ಳೋಣ. ಇದರಲ್ಲಿ ಮೊದಲನೇ ಕಾಲಮಲ್ಲಿ ವರ್ಷಗಳು, ಮತ್ತೊಂದು ಕಾಲಮಲ್ಲಿ ಪ್ರತಿ ವರ್ಷ ಮಾರಾಟ ಮಾಡಲಾಗಿರುವಂತಹ ವಸ್ತುಗಳ ಪ್ರಮಾಣ ಸಾವಿರಗಳಲ್ಲಿ ಪರಿಗಣಿಸೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ 2005 151,000 ಮಾರಾಟ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. 2006 260, 2007 301, 2008 350, 2009 408, 2010 442, 2011 502, 2012 531, 2013 588, 2014 625, 2015 682, 2016 805. ಹೀಗೆ ಕೊಡಲಾಗಿರ್ತಕ್ಕಂತಹ ಈ ಅಂಕಿಅಂಶಗಳ ಆಧಾರದ ಮೇಲೆ ನಾವು ಚಲಿಸುವ ಸರಾಸರಿ ವಿಧಾನವನ್ನು ಹೇಗೆ ಕಂಡುಹಿಡಿಬೋದು ಅಂತಂದರೆ, ಮೊದಲನೇದಾಗಿ ಈ 3 ವರ್ಷದ ಮಾರಾಟದ ಪ್ರಮಾಣವನ್ನು ನಾವು ಟೋಟಲ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಅದರ ಸರಾಸರಿಯನ್ನು ಡಿವೈಡೆಡ್ ಬೈ 3 ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಇದರ ಸರಾಸರಿ 3 ವರ್ಷದ ಸರಾಸರಿ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಈ ಉದಾಹರಣೆಗೆ 2005, 2006, 2007 ಅಂಶಗಳನ್ನು ನಾವು ಸರಾಸರಿ ಮಾಡಿಕೊಂಡಾಗ ಮೊದಲ 3 ವರ್ಷದ ಒಟ್ಟು ಮೊತ್ತ ಎಷ್ಟಿರುತ್ತೆ ಅಂತಂದರೆ 712 ಅಂತೇಳಿ, ಅಂದರೆ 151, 260, 301 ನಾವು ಟೋಟಲ್ ಮಾಡಿಕೊಂಡಾಗ 712 ಬರುತ್ತೆ. ಅಂದರೆ 2006 ಅಂದರೆ ಮಿಡ್ಲ್ ಇಯರನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. 2005, 2006, 2007 ಅಂಕಿಅಂಶಗಳನ್ನು ಪರಿಗಣಿಸಿ ಅದರ ಸರಾಸರಿಯನ್ನು ಕಂಡುಹಿಡಿದಾಗ 2006 ಅಂದರೆ 3 ವರ್ಷಗಳ ಸರಾಸರಿಯನ್ನು ಕಂಡುಹಿಡಿದಾಗ 2006 ಒಟ್ಟು ಮೊತ್ತ 712 ಅಂತ ತಿಳ್ಕೊಂಡ್ರೆ ಅದರ ಸರಾಸರಿ ಎಷ್ಟು ಅಂತಂದರೆ 234.00 ಅಂತೇಳಿ. ಅದೇ ರೀತಿ 2007 ಒಟ್ಟು ಮೊತ್ತ 911, ಸರಾಸರಿ 303.66. ನೆಕ್ಸ್ಟು 2008 ಒಟ್ಟು ಮೊತ್ತ 1059, ಸರಾಸರಿ 353.00, 2009 ಒಟ್ಟು ಮೊತ್ತ 1200. ಸೊ ಇದರ 3 ವರ್ಷಗಳ ಚಲಿಸುವ ಸರಾಸರಿ 400.00. 2010 ಒಟ್ಟು ಮೊತ್ತ 1352. ಇದರ ಚಲಿಸುವ ಸರಾಸರಿ 450.66. 2011 ಒಟ್ಟು ಮೊತ್ತ 1475. ಇದರ ಚಲಿಸುವ ಸರಾಸರಿ 491.66. ಹಾಗೆ 2012 ಒಟ್ಟು ಮೊತ್ತ 1621. ಇದರ ಮೂವಿಂಗ್ ಅವರೇಜ್ 540.33. ನೆಕ್ಸ್ಟು 2013 ಒಟ್ಟು ಮೊತ್ತ 1744. ಇದರ ಮೂವಿಂಗ್ ಅವರೇಜ್ 581.33. ನೆಕ್ಸ್ಟು 2014 ಒಟ್ಟು ಮೊತ್ತ 1895. ಇದರ ಮೂವಿಂಗ್ ಅವರೇಜ್ 631.66. 2015 ಒಟ್ಟು ಮೊತ್ತ 2112. ಇದರ ಮೂವಿಂಗ್ ಅವರೇಜ್ 704.00. ಸೊ ಹೀಗೆ ಇದನ್ನು ನಕ್ಷೆ ಮೂಲಕವಾಗಿ ರಚನೆ ಮಾಡಿದಾಗ 2005 2016 ವರ್ಷಗಳನ್ನು OX ಅಕ್ಷದಲ್ಲಿ ನಾವು ಬರಿಬೇಕಾಗುತ್ತೆ. ನೆಕ್ಸ್ಟು OY ಅಕ್ಷದಲ್ಲಿ ಮಾರಾಟಗಳನ್ನು ಸಾವಿರದ ರೂಪದಲ್ಲಿ ಹೇಳಿದಾಗ ಕನಿಷ್ಠ ಮಾರಾಟದ ಪ್ರಮಾಣ 100 ಗರಿಷ್ಠ 900 ಅಂತೇಳಿ ನಾವು ತಗೊಂಡಾಗ ಅವರೇಜ್ ಗರಿಷ್ಠ ಮೌಲ್ಯ ಅಂದರೆ ಅದನ್ನು ಪ್ರತಿ ಸೆಂಟಿಮೀಟರ್ ಇಸ್ ಈಕ್ವಲ್ ಟು 100,000 ಅಂತೇಳಿ ನಾವು ಕನ್ಸಿಡರ್ ಮಾಡಿದಂಥ ಸಂದರ್ಭದಲ್ಲಿ ಮೊದಲನೇ ರೇಖೆಯನ್ನು ನಾವು ವಾಸ್ತವಿಕ ಅಂಕಿಅಂಶಗಳು ಏನು ಫ್ಯಾಕ್ಟ್ ಇದೆಯೋ ಅದನ್ನು ಅದೇ ಥರ ಬರೀಬೇಕಾಗುತ್ತೆ. ನೆಕ್ಸ್ಟು ಪ್ರತಿ 3 ವರ್ಷಗಳ ಮೌಲ್ಯವನ್ನು ಒಟ್ಟು ಮಾಡಿ ಡಿವೈಡೆಡ್ ಬೈ 3 ಮಾಡಿದಂಥ ಸಂದರ್ಭದಲ್ಲಿ ದೊರೆತಕ್ಕಂತಹ ಸರಾಸರಿಯನ್ನು ಚಲಿಸುವ ಸರಾಸರಿ ಅಂತೇಳಿ ಕರಿತೀವಿ, ಮೂವಿಂಗ್ ಅವರೇಜ್ ಅಂತೇಳಿ ಕರಿತೀವಿ. ಸೊ ಈ ರೇಖೆಯನ್ನು ರಚನೆ ಮಾಡಿದಾಗ ದೊರೆತಕ್ಕಂತಹ ಸರಾಸರಿಯನ್ನು ಆಧರಿಸುವಂತಹ ಪ್ರವೃತ್ತಿಯನ್ನು ಚಲಿಸುವ ಸರಾಸರಿಯ ಪ್ರವೃತ್ತಿ ರೇಖೆ ಅಂತೇಳಿ ಪರಿಗಣಿಸ್ತೀವಿ ಅಂತಕ್ಕಂಥದ್ದು. ಅಂದರೆ ಇದರಲ್ಲಿ ಇನ್ಕ್ರೀಸಿಂಗ್ ಟ್ರೆಂಡ್ ಇದೆಯಾ ಅಥವಾ ಡಿಕ್ರೀಸಿಂಗ್ ಟ್ರೆಂಡ್ ಇದೆಯಾ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಹೀಗೆ ಪ್ರತಿ 3 ಅವಧಿಯ ಸರಾಸರಿಯನ್ನು ಕಂಡಿಡ್ಕೊಳ್ತಾ ಆ ಸರಾಸರಿಯ ಬಿಂದುವನ್ನು ರೇಖೆಗಳ ಮೂಲಕವಾಗಿ ರಚನೆ ಮಾಡ್ತಾ ಹೋದಂತೆ ಇದು ನಿರಂತರವಾಗಿ ಏರಿಕೆಯ ಪ್ರವೃತ್ತಿಯನ್ನು ಹೊಂದಿದೆಯಾ ಅಥವಾ ಇಳಿಕೆಯ ಪ್ರವೃತ್ತಿ ಹೊಂದಿದೆಯಾ ಅಂತಕ್ಕಂಥದ್ದನ್ನು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಮೂವಿಂಗ್ ಅವರೇಜ್ ಮೆಥಡನ್ನು ಬಗ್ಗೆ ತಿಳ್ಕೊಳೋದಾದರೆ, ಸೊ ಇದರಲ್ಲಿ ಇದೇ ರೀತಿ ಮತ್ತೊಂದು ಪಟ್ಟಿಯನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ 2005 ಮಾರಾಟ ಮಾಡಿರ್ತಕ್ಕಂತಹ ಪ್ರಮಾಣ 1,000 ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ, ಅಂದರೆ ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡಿರ್ತಕ್ಕಂತಹ ಪ್ರಮಾಣವನ್ನು ವ್ಯಕ್ತಪಡಿಸ್ತೀವಿ ಅಂತ ತಿಳ್ಕೊಳ್ಳೋಣ. ಮೊದಲನೇ ಕಾಲಮಲ್ಲಿ ವರ್ಷಗಳು, ಎರಡನೇ ಕಾಲಮಲ್ಲಿ ಕೃಷಿ ಉತ್ಪನ್ನಗಳ ಮಾರಾಟ 1,000 ಪರಿಗಣಿಸಿದಂಥ ಸಂದರ್ಭದಲ್ಲಿ 2005 87,000, 2006 62,000, 2007 2008 24,000, 2009 45,000, 2010 57,000, 2011 12,000, 97,000, 2013 84,000, 2014 72,000, 2015 50,000, 2016 60,000 ಅಂತೇಳಿ ಪರಿಗಣಿಸಿದಂಥ ಸಂದರ್ಭದಲ್ಲಿ, ಸೊ ಈ ಅಂಕಿಅಂಶಗಳನ್ನು ಆಧರಿಸಿ ಹೇಗೆ ನಾವು ಮೂವಿಂಗ್ ಅವರೇಜ್ ಮೆಥಡನ್ನು ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ತಿಳ್ಕೊಂಡಾಗ ಮೊದಲು ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಇನ್ನು 2 ರಚನೆ ಮಾಡಿಕೊಳ್ಬೇಕಾಗುತ್ತೆ. ಮೊದಲನೇ ಕಾಲಮಲ್ಲಿ ವರ್ಷಗಳು, ಎರಡನೇ ಕಾಲಮಲ್ಲಿ ಮಾರಾಟ 1,000 ಈಗಾಗಲೇ ಏನು ಕೊಟ್ಟಿದ್ದಾರೋ ಅಂಕಿಅಂಶಗಳನ್ನು ಅವನ್ನು ಬರ್ಕೊಳ್ಬೇಕಾಗುತ್ತೆ. ಮತ್ತೊಂದು ಕಾಲಮಲ್ಲಿ 3 ಒಟ್ಟು ಮೊತ್ತವನ್ನು ಬರ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು 3 ಚಲಿಸುವ ಸರಾಸರಿಯನ್ನು ಬರ್ಕೊಳ್ಬೇಕಾಗುತ್ತೆ. ಸೊ ಇದರಲ್ಲಿ ನಾವು ಹೇಗೆ ನಾವು ಚಲಿಸುವ ಸರಾಸರಿಯನ್ನು ಕಂಡುಹಿಡಿತೀವಿ ಅಂದರೆ 2005, 2006 ಮತ್ತು 2007 ಮಾರಾಟದ ಪ್ರಮಾಣವನ್ನು ನಾವು ಟೋಟಲ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ 87, 82, 47 ಇದನ್ನು ಟೋಟಲ್ ಮಾಡಿ ಆ 3 ಮಧ್ಯದ ವರ್ಷವಾದಂತಹ 2006 ಸರಾಸರಿ ಚಲಿಸುವ ಸರಾಸರಿಯನ್ನು ಕಂಡುಹಿಡಿಬೇಕಾಗುತ್ತೆ. ಸೊ 2006 ಒಟ್ಟು ಮೊತ್ತ ಎಷ್ಟು ಅಂತಂದರೆ 196 ಡಿವೈಡೆಡ್ ಬೈ 3 ಮಾಡಿದಂಥ ಸಂದರ್ಭದಲ್ಲಿ 65.33 ಫಲಿತಾಂಶ ದೊರೆಯುತ್ತೆ. ನೆಕ್ಸ್ಟು ಅದೇ ರೀತಿ 2007 ಒಟ್ಟು ಮೊತ್ತ 133, ಸರಾಸರಿ 44.33%. 2007 116, ಸರಾಸರಿ 38.6%, 6.6%. 2008 ಒಟ್ಟು ಮೊತ್ತ 126, ಸರಾಸರಿ 42.00%. 2009 ಒಟ್ಟು ಮೊತ್ತ 198, ಸರಾಸರಿ 66.00%. 2010 ಒಟ್ಟು ಮೊತ್ತ 250, ಸರಾಸರಿ 83.33%. 2011 ಒಟ್ಟು ಮೊತ್ತ 277, ಸರಾಸರಿ 92.33%. 2012 ಒಟ್ಟು ಮೊತ್ತ 253, ಸರಾಸರಿ 84.33%. 2013 ಒಟ್ಟು ಮೊತ್ತ 206, ಸರಾಸರಿ 68.77. ನೆಕ್ಸ್ಟು 2014 ಒಟ್ಟು ಮೊತ್ತ 182, ನೆಕ್ಸ್ಟು ಸರಾಸರಿ 60.66 ಅಂತೇಳಿ ಪರಿಗಣಿಸ್ತೀವಿ ಅಂತಕ್ಕಂಥದ್ದು. ಸೊ ಹೀಗೆ ನಾವು ಮುಂದಿನ ವರ್ಷಗಳಲ್ಲಿ ಸರಾಸರಿಯನ್ನು ರಚನೆ ಮಾಡ್ಕೊಳ್ತಾ ಹೋದಂತೆ ಅದರಲ್ಲಿ ದೊರೆತಕ್ಕಂತಹ ಪ್ರವೃತ್ತಿ ರೇಖೆಯ ಆಧಾರದ ಮೇಲೆ ಅದರ ಟ್ರೆಂಡ್ ಲೈನು, ಅಂದರೆ ಅದರ ಮುಂದಿನ ಬೇಡಿಕೆ ಪ್ರಮಾಣ ಯಾವ ರೀತಿ ಇರ್ಬೋದು ಅಂತಕ್ಕಂಥದ್ದನ್ನು ನಾವು ಊಹೆ ಮಾಡೋದಕ್ಕೆ, ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಪರಿಗಣಿಸಬೇಕಾಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಪ್ರತಿ 2 ಸರಾಸರಿಯನ್ನು ಕಂಡುಹಿಡಿಬೋದು, 3 ಕಂಡುಹಿಡಿಬೋದು, ಅಥವಾ 4 ಕಂಡುಹಿಡಿಬೋದು. ಸೊ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋದಂತೆ ಪ್ರವೃತ್ತಿ ರೇಖೆ ಹೇಗೆ ದೊರೆಯುತ್ತೆ ಅಂತಕ್ಕಂಥದ್ರ ಆಧಾರದ ಮೇಲೆ ನಾವು ಮುಂದಿನ ಬೇಡಿಕೆಯನ್ನು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ 4, ಕನಿಷ್ಠ ವರ್ಗ ಮೂಲ ವಿಧಾನ ಅಂತಕ್ಕಂಥದ್ದು, ದಿ ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂತಕ್ಕಂಥದ್ದು. ಕನಿಷ್ಠ ವರ್ಗ ಮೂಲ ವಿಧಾನವನ್ನು ಒಂದು ಗಣಿತಾತ್ಮಕವಾದಂಥ ವಿಧಾನ ಅಂತ ಹೇಳಿ ಕರಿತೀವಿ. ಸೊ ಈ ವಿಧಾನದಲ್ಲಿ ಒಂದು ಸಮಯಾವಧಿ ಮತ್ತು ಬೇಡಿಕೆ ನಡುವೆ ಇರತಕ್ಕಂಥ ಕ್ರಿಯಾವಲಂಬಿ ಸಂಬಂಧಗಳು ಹೇಗೆ ಏರ್ಪಟ್ಟಿವೆ ಅಂತಕ್ಕಂಥದ್ದನ್ನು ತಿಳ್ಕೊಳೋದಕ್ಕೆ ಸೊ ಇದನ್ನು ಬಳಕೆ ಮಾಡ್ಕೊಳ್ತೀವಿ. ಸೊ ಇದನ್ನು ಒಂದು ಪ್ರವೃತ್ತಿ ಸಮೀಕರಣ, ಟ್ರೆಂಡ್ ಈಕ್ವೇಷನ್ನ ಮೂಲಕ ರೇಖೆಯನ್ನು ವ್ಯಕ್ತಪಡಿಸೋದ್ರ ಮೂಲಕವಾಗಿ ಇದರ ಮೌಲ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇಲ್ಲಿ ಸಂಖ್ಯಾ ತಂತ್ರಗಳ ಸಹಾಯದಿಂದ ಸಮಯ ಶ್ರೇಣಿಯ ಅಂಕಿ ಅಂಶಗಳೊಡನೆ ಜೋಡಿಸುವುದರ ಮೂಲಕವಾಗಿ ಕನಿಷ್ಠ ವರ್ಗದ ಮೂಲ ವಿಧಾನದ ಮೂಲಕ ಪ್ರವೃತ್ತಿಯ ನೇರ ರೇಖೆಯನ್ನು ಎಳೆದಂಥ ಸಂದರ್ಭದಲ್ಲಿ, ನೇರ ರೇಖೆ ಅಥವಾ ವಕ್ರರೇಖೆಗಳನ್ನು ಎಳೆದಂಥ ಸಂದರ್ಭದಲ್ಲಿ, ಸೊ ಮುಂದಿನ ದಿನಗಳಲ್ಲಿ ಆ ಸರಕುಗಳಿಗಿರ್ತಕ್ಕಂಥ ಬೇಡಿಕೆಯ ಪ್ರಮಾಣ ಹೇಗಿದೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ನೇರ ರೇಖಾ ಪ್ರವೃತ್ತಿ ಅಂತಂದರೆ ಲೀನಿಯರ್ ಟ್ರೆಂಡ್ಸನ್ನು ಇಲ್ಲಿ ಪರಿಗಣಿಸಿದಂಥ ಸಂದರ್ಭದಲ್ಲಿ ಇದರ ಲೀನಿಯರ್ ಟ್ರೆಂಡ್ ಸಮೀಕರಣ ಏನಿರುತ್ತೆ ಅಂತಂದರೆ y = a + bx ಅನ್ನು ಪರಿಗಣಿಸ್ತೀವಿ ಅಂತಕ್ಕಂಥದ್ದು. ಈ ಸಮೀಕರಣದಲ್ಲಿ ವೈ ಎಂಬುದು ವಾರ್ಷಿಕ ಮಾರಾಟವನ್ನು, ನೆಕ್ಸ್ಟು ಇಂಗ್ಲೀಷ್ ವರ್ಣಮಾಲೆಯ ಸ್ಮಾಲ್ ಅಕ್ಷರ ಅಂದರೆ ಸಣ್ಣ ಅಕ್ಷರವಾದಂಥ ಎ ಬದಲಾದ ಮೌಲ್ಯಗಳು, ಬಿ ನಿರ್ದಿಷ್ಟ ಅವಧಿಯಲ್ಲಿ ಮಾರಾಟ ಮಾಡಲಾಗುವಂತಹ ಹೆಚ್ಚಳ, ಎಕ್ಸ್ ಸಮಯಾವಧಿಯನ್ನು ಪ್ರತಿನಿಧಿಸುತ್ತೆ ಅಂತಕ್ಕಂಥದ್ದನ್ನು ಪರಿಗಣಿಸ್ತೀವಿ. ಸೊ ಇಲ್ಲಿ ಪ್ರವೃತ್ತಿ ರೇಖೆಯು ವಕ್ರರೂಪದಲ್ಲಿದ್ದರೆ ಅದನ್ನು ವಕ್ರರೇಖಾ ಪ್ರವೃತ್ತಿ, ನಾನ್ ಲೀನಿಯರ್ ಟ್ರೆಂಡ್ ಅಂತೇಳಿ ಕರಿತೀವಿ, ಅಥವಾ ಪ್ರತಿಪಾದಕ ಪ್ರವೃತ್ತಿ ಅಂತೇಳಿ ಕರಿತೀವಿ, ಎಕ್ಸ್ಪೋನೆನ್ಷಿಯಲ್ ಟ್ರೆಂಡ್ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಸೊ ಮೇಲ್ಮುಖವಾಗಿ ಬಲಭಾಗಕ್ಕೆ ಬಾಗಿರುವಂತಹ ವಕ್ರರೇಖೆಯು ವ್ಯಾಪಾರದ ಪ್ರವೃತ್ತಿಯನ್ನು ಪ್ರತಿಬಿಂಬಿಸುತ್ತೆ, ನಿರ್ದಿಷ್ಟ ಅವಧಿಯಲ್ಲಿ ಸ್ಥಿರವಾದಂತಹ ಬೆಳವಣಿಗೆಯ ದರವನ್ನು ಊಹಿಸಿಕೊಂಡು ಒಂದು ಪ್ರವೃತ್ತಿಯು ಸಮೀಕರಣವನ್ನು ಪ್ರತಿಪಾದಕ ಪ್ರವೃತ್ತಿ ಜೋಡಣೆ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೋದಾಗಿದೆ ವಿದ್ಯಾರ್ಥಿಗಳೇ. ಸೊ ಇದನ್ನು ಒಂದು ನಾವು ಉದಾಹರಣೆ ಸಹಿತವಾಗಿ ಅಭ್ಯಾಸ ಮಾಡ್ತಕ್ಕಂಥದ್ದಾದರೆ, ತಿಳ್ಕೊಳ್ತಕ್ಕಂಥದ್ದಾದರೆ, ಸೊ ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ ಕನಿಷ್ಠ ವರ್ಗ ಮೂಲದ ಮೂಲಕವಾಗಿ ಯಾವ ರೀತಿ ಇದನ್ನು ಅಧ್ಯಯನ ಮಾಡ್ತೀವಿ ಅಂತಂತಂದರೆ, ಸೊ ಅದರಲ್ಲಿ ಮೊದಲನೇದಾಗಿ ವರ್ಷಗಳನ್ನು ಕೊಟ್ಟಿರ್ತಾರೆ, ಈ ಸಮಸ್ಯೆಯಲ್ಲಿ ವರ್ಷ ಮತ್ತು ಮಾರಾಟದ ಪ್ರಮಾಣವನ್ನು ಕೊಟ್ಟಿರ್ತಾರೆ, ಉಳಿದಿರ್ತಕ್ಕಂತಹ ಅಂಶಗಳನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ವರ್ಷಗಳು 2006 ಮಾರಾಟದ ಪ್ರಮಾಣ 100, 2007 ಮಾರಾಟದ ಪ್ರಮಾಣ 120, 2008 ಮಾರಾಟದ ಪ್ರಮಾಣ 110, 2009 ಮಾರಾಟದ ಪ್ರಮಾಣ 140, 2010 ಮಾರಾಟದ ಪ್ರಮಾಣ 80. ಹೀಗೆ ಅಂಕಿಅಂಶಗಳನ್ನು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಒಂದು ಕಾಲಮಲ್ಲಿ ನಾವು ವರ್ಷಗಳನ್ನು ಬರ್ಕೊಳ್ಬೇಕು, ಅದರ ಮುಂದೆ ಮಾರಾಟದ ಪ್ರಮಾಣವನ್ನು ಬರ್ಕೊಳ್ಬೇಕಾಗುತ್ತೆ, ನೆಕ್ಸ್ಟು ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸ್ ಅಂತಂತಂದರೆ ಏನು ಅಂತಂದರೆ ಸಮಯಾವಧಿ ಅಂತೇಳಿ. ಸಮಯಾವಧಿಯಲ್ಲಿ ನಾವು ಹೇಗೆ ತೊಗೊಳ್ತೀವಿ ಅಂತಂದರೆ, ಈಗ ಉದಾಹರಣೆಯಾಗಿ 5 ವರ್ಷವನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ರೆ, ಆ 5 ವರ್ಷದಲ್ಲಿ ಸಮಯಾವಧಿ ಮಧ್ಯದ ವರ್ಷವನ್ನು 0 ಅಂತೇಳಿ ಕನ್ಸಿಡರ್ ಮಾಡಿದ್ರೆ, ಆ ವರ್ಷಕ್ಕಿಂತ ಹಿಂದಿನ ವರ್ಷವನ್ನು -1 ಅಂತೇಳಿ, ಅಥವಾ 2 ವರ್ಷ ಹಿಂದಿನ ವರ್ಷವನ್ನು -2 ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಮುಂದಿನ ವರ್ಷವನ್ನು +1 +2 ಅಂತೇಳಿ ಪರಿಗಣಿಸಿದಂಥ ಸಂದರ್ಭದಲ್ಲಿ, ಉದಾಹರಣೆಗೆ 2006 2010 ಕೊಟ್ಟಿರತಕ್ಕಂಥ 5 ವರ್ಷದ ಕಾಲಾವಧಿಯಲ್ಲಿ 2008 ಮೂಲ ವರ್ಷ ಬೇಸ್ ಇಯರ್ ಅಂತ ತಿಳ್ಕೊಂಡು ಅದರ ವ್ಯಾಲ್ಯೂ 0 ಅಂದ್ಕೊಂಡಾಗ, ಎಕ್ಸ್ನ ಮೌಲ್ಯ 2007 -1, 2006 -2 ಆಗುತ್ತೆ, 2009 +1, 2010 +2 ಆಗಿರುತ್ತೆ. ನೆಕ್ಸ್ಟ್ ಈ ಎಕ್ಸ್ ಮೌಲ್ಯವನ್ನು ಕಂಡುಹಿಡಿದ ನಂತರದಲ್ಲಿ ಎಕ್ಸ್ ಸ್ಕ್ವೇರ್ ಮೌಲ್ಯವನ್ನು ಕಂಡುಹಿಡಿಬೇಕಾಗುತ್ತೆ. ಸೊ ಇಲ್ಲಿ 2006 ಮೊದಲನೇದಾಗಿ -2 ಇರತಕ್ಕಂಥದ್ದು ಎಕ್ಸ್ ಸ್ಕ್ವೇರ್ ಮಾಡಿದಾಗ 4 ಆಗುತ್ತೆ, 2007 ಎಕ್ಸ್ ವ್ಯಾಲ್ಯೂ -1 ಇರತಕ್ಕಂಥದ್ದು ಸ್ಕ್ವೇರ್ ಮಾಡಿದಾಗ 1 ಆಗುತ್ತೆ, 2008 ಮೌಲ್ಯ 0 ಇರೋದ್ರಿಂದ 0 ಇರುತ್ತೆ, 2009 ಮೌಲ್ಯ 1 ಇರೋದ್ರಿಂದ ಅದನ್ನು ಸ್ಕ್ವೇರ್ ಮಾಡಿದಾಗ +1 ಆಗುತ್ತೆ, ನೆಕ್ಸ್ಟು 2010 ಮೌಲ್ಯ +2 ಇರೋದ್ರಿಂದ ಸ್ಕ್ವೇರ್ ಮಾಡಿದಾಗ ಅದರ ಮೌಲ್ಯ 4 ಆಗುತ್ತೆ. ಸೊ ಹೀಗೆ ಎಕ್ಸ್ ಸ್ಕ್ವೇರ್ನ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮಾಡಿದಾಗ ಅದರ ಮೊತ್ತವನ್ನು ಒಟ್ಟು ಮಾಡಿದಾಗ ಅದರ ಮೌಲ್ಯ 10 ಆಗುತ್ತೆ. ನೆಕ್ಸ್ಟು ಮತ್ತೊಂದು ಕಾಲಮಲ್ಲಿ ಸಿಗ್ಮಾ ಎಕ್ಸ್ ವೈ ಮಾಡಿದಾಗ, ಸಿಗ್ಮಾ ಎಕ್ಸ್ ವೈ ಅಂತಂದರೆ ಇಲ್ಲಿ ಮಾರಾಟದ ಪ್ರಮಾಣವನ್ನು ನಾವು ವೈ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಸಿಗ್ಮಾ ಎಕ್ಸ್ ವೈ ಮಾಡಿದಾಗ 2006 ಮಾರಾಟದ ಪ್ರಮಾಣ ಮತ್ತು ಎಕ್ಸ್ನ ವ್ಯಾಲ್ಯೂ ಮಲ್ಟಿಫಿಕೇಶನ್ ಮಾಡಿದಾಗ ಗುಣಿಸಿದಂಥ ಸಂದರ್ಭದಲ್ಲಿ 100 × -2 -200 ಆಗುತ್ತೆ. ನೆಕ್ಸ್ಟು 2007 120 ಮಾರಾಟದ ಪ್ರಮಾಣ ಎಕ್ಸ್ನ ವ್ಯಾಲ್ಯೂ -1 ಇದ್ದಾಗ ಅದನ್ನು ಗುಣಿಸಿದಾಗ -120 ಆಗುತ್ತೆ. ನೆಕ್ಸ್ಟು 2008 ಬೇಸ್ ಇಯರ್ ಅಂತ ತಿಳ್ಕೊಂಡೋದ್ರಿಂದಾಗಿ ಎಕ್ಸ್ ವ್ಯಾಲ್ಯೂ 0 ಇರುತ್ತೆ, ಮಾರಾಟದ ಪ್ರಮಾಣವನ್ನು ಗುಣಿಸಿದಾಗ 0 ಇರುತ್ತೆ. 2009 140 ಮಾರಾಟದ ಪ್ರಮಾಣ ಎಕ್ಸ್ ವ್ಯಾಲ್ಯೂ +1 ಇದ್ದಾಗ ಅದನ್ನು ಗುಣಿಸಿದಂಥ ಸಂದರ್ಭದಲ್ಲಿ +140 ಆಗುತ್ತೆ. 2010 80 ಪ್ಲಸ್ ಎಕ್ಸ್ನ ವ್ಯಾಲ್ಯೂ +2 ಇರೋದ್ರಿಂದಾಗಿ ಅದನ್ನು ಗುಣಿಸಿದಂಥ ಸಂದರ್ಭದಲ್ಲಿ +160 ಆಗುತ್ತೆ. ಸೊ ಹೀಗೆ ಮೈನಸ್ ವ್ಯಾಲ್ಯೂಯನ್ನು ಪ್ರತ್ಯೇಕವಾಗಿ ಕೂಡಿ ಪ್ಲಸ್ ವ್ಯಾಲ್ಯೂ ಇರತಕ್ಕಂತಹ ಅಂಶವನ್ನು ಪ್ರತ್ಯೇಕವಾಗಿ ಕೂಡೋದ್ರ ಮೂಲಕವಾಗಿ, ಸೊ ಇಲ್ಲಿ ಪ್ಲಸ್ ವ್ಯಾಲ್ಯೂ 140 +160 +300 ಆಗುತ್ತೆ, ಮೈನಸ್ ವ್ಯಾಲ್ಯೂ 200 -120 ಇದನ್ನು ಕೂಡಿದಾಗ -320. ಇದರಿಂದ ನಾವು ಕಳೆದಂಥ ಸಂದರ್ಭದಲ್ಲಿ ದೊರೆತಕ್ಕಂಥ ಮೊತ್ತ -20 ಇರುತ್ತೆ. ಸೊ ಇದನ್ನು x = a + bx ಸಮೀಕರಣದಲ್ಲಿ ನಾವಿದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎನ ವ್ಯಾಲ್ಯೂವನ್ನು ಹೆಂಗ್ ಕಂಡಿಡ್ತೀವಿ ಅಂತಂದರೆ a = σy/n ಅಂತೇಳಿ. ಅಂದರೆ ಸಿಗ್ಮಾ ವೈ ಅಂತಂದರೆ ನಾವು 5 ವರ್ಷದಲ್ಲಿ ಮಾರಾಟ ಮಾಡಿರ್ತಕ್ಕಂಥ ಒಟ್ಟು ಪ್ರಮಾಣದ 550/n ಅಂತಂದರೆ ನಂಬರ್ ಆಫ್ ಇಯರ್ಸ್ ವರ್ಷಗಳ ಪ್ರಮಾಣ 5 ವರ್ಷಗಳಿದೆ, ÷5 ಮಾಡಿದಾಗ 550/5 ಮಾಡಿದಾಗ =110 ಅಂತೇಳಿ ಬರುತ್ತೆ. ಸೊ ಅದನ್ನು ಎ ವ್ಯಾಲ್ಯೂ ಅಂತೇಳಿ ಕರಿತೀವಿ. ನೆಕ್ಸ್ಟು ಬಿ ವ್ಯಾಲ್ಯೂ σxy/x² ಅಂತ ಹೇಳಿ ಕರಿತೀವಿ. σxy ಅಂತಂದರೆ -20/σx² ವ್ಯಾಲ್ಯೂ 10 −2 ಅಂತೇಳಿ ಕರಿತೀವಿ. ಸೊ ಇದನ್ನು ನಾವು y = a + bx ಸಮೀಕರಣದಲ್ಲಿ ಬಳಕೆ ಮಾಡಿದಂಥ ಸಂದರ್ಭದಲ್ಲಿ y = a value 110+b value -2 × x value 5 ಅಂತೇಳಿ ಕನ್ಸಿಡರ್ ಮಾಡಿದಾಗ y = 110-10 ಅಂದರೆ 2013 ಒಟ್ಟು ಮಾರಾಟದ ಪ್ರಮಾಣ 100 ಟನ್ಗಳು ಅಂತೇಳಿ ಪರಿಗಣಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಮುಂದಿನ 3ನೇ ವರ್ಷದ ಮಾರಾಟದ ಪ್ರಮಾಣ ಎಷ್ಟು ಅಂತೇಳಿ ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ಪರಿಗಣಿಸ್ತಕ್ಕಂಥದ್ದಾದರೆ ವರ್ಷ ಮತ್ತು ವೈನ ಮೌಲ್ಯ 1000 ಟನ್ಗಳಲ್ಲಿ ಅಂತ ತಿಳ್ಕೊಳ್ಳೋಣ. 2007 75, 2008 85, 2009 80, 2010 83, 2011 87 ಅಂತ ತಿಳ್ಕೊಂಡಾದಾಗ ಎಕ್ಸ್ನ ವ್ಯಾಲ್ಯೂ ನಾವು ಇದರಲ್ಲಿ ಮಿಡ್ಲು ಇಯರನ್ನು ನಾವು 0 ಅಂತ ಹೇಳ್ತಾ ಹೋಗಬೇಕಾಗುತ್ತೆ. 2009 0 ಅನ್ಕೊಂಡ್ರೆ 2008 -1 2007 -2 2010 +1 2011 +2 ಇದನ್ನ ಎಕ್ಸ್ನ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇದನ್ನು ಎಕ್ಸ್ಕ್ವೇರ್ ಮಾಡಿದಾಗ 2007 -2 ಇರೋದು +4 ಆಗುತ್ತೆ, 2008 -1 ಇರೋದು +1 ಆಗುತ್ತೆ, 2009 0 ಇದೆ ಸ್ಕ್ವೇರ್ ಮಾಡಿದಾಗ 0 ಇರುತ್ತೆ, 2010 1 ಇರೋದು +1 ಆಗುತ್ತೆ ಸ್ಕ್ವೇರ್ ಮಾಡಿದಾಗ, 2011 +2 ಇರೋದು ಸ್ಕ್ವೇರ್ ಮಾಡಿದಾಗ 4 ಆಗುತ್ತೆ. ನೆಕ್ಸ್ಟ್ XY ಮಾಡಿದಾಗ ಮಾರಾಟದ ಪ್ರಮಾಣ ಮತ್ತು ಎಕ್ಸ್ನ ಮೌಲ್ಯದಿಂದ ಗುಣಿಸಿದಂಥ ಸಂದರ್ಭದಲ್ಲಿ 2007 -2 ಅಂತಂದರೆ -150, 2008 85 -1 ಅಂತಂದರೆ -85, ನೆಕ್ಸ್ಟ್ 2009 80 -0 ಅಂತಂದರೆ 0 ಆಗುತ್ತೆ, 2010 83 +1 ಅಂತಂದರೆ +83, 2011 87 +2 ಅಂತಂದರೆ 174 ಆಗುತ್ತೆ. ಸೊ ಇದರ ಒಟ್ಟು ಮೊತ್ತವನ್ನು ಸಿಗ್ಮಾ XY ಅಂತ ಹೇಳಿ ಕರಿತೀವಿ. ಸಿಗ್ಮಾ XY ನ ಮೌಲ್ಯ ಏನಾಗುತ್ತೆ ಅಂತಂದರೆ ಯಾವ ರೀತಿ ಕಂಡುಹಿಡಿತೀವಿ ಅಂತಂದರೆ ಇದರಲ್ಲಿ ಪ್ಲಸ್ ಧನಾತ್ಮಕ ಅಂಶಗಳನ್ನು ಪ್ರತ್ಯೇಕವಾಗಿ ಕೂಡಬೇಕು, ಋಣಾತ್ಮಕ ಅಂಶಗಳನ್ನು ಪ್ರತ್ಯೇಕವಾಗಿ ಕೂಡಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹೆಚ್ಚು ಮೌಲ್ಯ ಇರತಕ್ಕಂಥದ್ರ ಅಂಶ ದೊರೆಯುತ್ತೆ. ಅಂದರೆ ಇದರಲ್ಲಿ +22 ಅಂತಕ್ಕಂತಹ ಉತ್ತರ ದೊರೆಯುತ್ತೆ. ಸೊ ಇದರಲ್ಲಿ ಎ ಮತ್ತು ಬಿ ವ್ಯಾಲ್ಯೂವನ್ನು ಕಂಡುಹಿಡಿದು ನೆಕ್ಸ್ಟು YA+BX ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಎನ ಮೌಲ್ಯ ಹೆಂಗೆ ಕಂಡುಹಿಡಿತೀವಿ ಅಂತಂದರೆ σY/N ಅಂತೇಳಿ. σY ಅಂತಂದರೆ ಮಾರಾಟ ಮಾಡಿರ್ತಕ್ಕಂಥ ಒಟ್ಟು ಪ್ರಮಾಣ 410/5 ನಂಬರ್ ಆಫ್ ಇಯರ್ಸ್ 5 ಅಂತೇಳಿ =82. B=σXY/σX² =22/10. ಸೊ ಇಲ್ಲಿ 2.2 ಅನ್ನು ನಾವು ಬಿ ನ ವ್ಯಾಲ್ಯೂ ಅಂತೇಳಿ ಕರಿತೀವಿ. ಸೊ ಅದನ್ನು Y=A+BX ಮಾಡಿದಾಗ ಎನ ವ್ಯಾಲ್ಯೂ 82 + B ನ ವ್ಯಾಲ್ಯೂ 2.2 × 3 ಅಂದರೆ 2012 ಬೇಡಿಕೆಯನ್ನು ಅಂದಾಜು ಮಾಡಬೇಕಾದಾಗ ಇದನ್ನು 3 ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ 82 + 6.6 = 88.6 ಅಂತೇಳಿ ಅಂದರೆ 2012 ಸಾಲಿನಲ್ಲಿ ಅಂದಾಜು ಮಾಡಿದ ಮಾರಾಟದ ಪ್ರಮಾಣ 88.6 ಸಾವಿರ ಟನ್ಗಳಷ್ಟು ಅಂತೇಳಿ ನಾವು ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ ಸೊ ಇಂದಿನ ಅಂಶಗಳನ್ನು ಆಧರಿಸಿ ಮುಂದೆ ಉದ್ಭವಿಸಬಹುದಾದಂತಹ ಬೇಡಿಕೆಯ ಪ್ರಮಾಣವನ್ನು ಅಂದಾಜು ಮಾಡೋದಕ್ಕೆ ನೆರವಾಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳು. ಇದನ್ನು ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂತೇಳಿ ಪರಿಗಣಿಸ್ತೀವಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ನಂತರದಲ್ಲಿ ನಾವು ಹೊಸ ಸರಕುಗಳಿಗೆ ಬೇಡಿಕೆಯನ್ನು ಮುಂದಂದಾಜು ಮಾಡ್ತಕ್ಕಂಥ ವಿಧಾನಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೆಥಡ್ ಆಫ್ ಫೋರ್ಕ್ಯಾಸ್ಟಿಂಗ್ ಡಿಮ್ಯಾಂಡ್ ಫಾರ್ ನ್ಯೂ ಪ್ರಾಡಕ್ಟ್. ಅಂದರೆ ಇಲ್ಲಿಯವರೆಗೂ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲೇ ಇಲ್ಲದೇ ಇರತಕ್ಕಂಥ ಒಂದು ಹೊಸ ವಸ್ತುವನ್ನು ಉತ್ಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಆ ವಸ್ತುವಿನ ಬೇಡಿಕೆಯನ್ನು ಹೇಗೆ ಅಂದಾಜು ಮಾಡೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಪರಿಗಣಿಸಿದಾಗ ಮೊದಲನೇದಾಗಿ ವಿಕಸನ ವಿಧಾನ ಅಂತಕ್ಕಂಥದ್ದು, ಇವ್ಯಾಲ್ಯುನರಿ ಅಪ್ರೋಚ್ ಅಂತ ಹೇಳಿ ಕರಿತೀವಿ. ಅಂದರೆ ಮಾರುಕಟ್ಟೆಗೆ ಬರುತ್ತಿರುವಂತಹ ಹೊಸ ಸರಕು ಅಸ್ತಿತ್ವದಲ್ಲಿರುವಂತಹ ಸರಕಿನ ವಿಕಸಿತ ರೂಪವಾಗಿದ್ದರೆ ಸೊ ಅದರ ಆಧಾರದ ಮೇಲೆ ನಾವು ಬೇಡಿಕೆಯನ್ನು ಅಂದಾಜು ಮಾಡ್ತಕ್ಕಂಥದ್ದು. ಈಗ ಉದಾಹರಣೆಗೆ ಈಗಾಗಲೇ ಮೊಬೈಲ್ ಹ್ಯಾಂಡ್ಸೆಟ್ಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತೆ. ಆ ಮೊಬೈಲ್ಸ್ ಹ್ಯಾಂಡ್ಸೆಟ್ಗಳಲ್ಲಿ ಒಂದು ಹೊಸ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಂಡಂಥ ಸಂದರ್ಭದಲ್ಲಿ ಅದರಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ತಂತ್ರಜ್ಞಾನದ ಆಧಾರದ ಮೇಲೆ ಹೇಗೆ ಬೇಡಿಕೆ ಹೆಚ್ಚಾಗ್ಬೋದು ಅಂತಕ್ಕಂಥದ್ದನ್ನು ಕಂಡುಹಿಡಿತಕ್ಕಂಥದ್ದು. ಅದೇ ರೀತಿ ಉದಾಹರಣೆಗೆ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿ ಇದ್ದಂಥ ಸಂದರ್ಭದಲ್ಲಿ ಅದೇ ಟಿ ವಿಯಲ್ಲಿ ಅದು ಕಲರ್ ಟಿ ವಿ ಆಗಿ ನಾವು ಅಪ್ಡೇಟ್ ಮಾಡಿದಂಥ ಸಂದರ್ಭದಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಇದ್ದಿದ್ದಂಥ ಟಿ ವಿ ಜಾಗದಲ್ಲಿ ಕಲರ್ ಟಿ ವಿಯನ್ನು ಉತ್ಪಾದನೆ ಮಾಡಿದಂಥ ಸನ್ನಿವೇಶದಲ್ಲಿ ಕಲರ್ ಟಿ ವಿಗೆ ಯಾವ ರೀತಿ ಬೇಡಿಕೆ ಬರ್ಬೋದು ಅಂತಕ್ಕಂಥದ್ದನ್ನು ಅಂದಾಜು ಮಾಡ್ತಕ್ಕಂಥದ್ದನ್ನು ವಿಕಸನ ವಿಧಾನ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ನೆಕ್ಸ್ಟು ಪರ್ಯಾಯದ ವಿಧಾನ, ಸಬ್ಸ್ಟಿಟ್ಯೂಟ್ ಅಪ್ರೋಚ್. ಈ ವಿಧಾನದಲ್ಲಿ ಹೊಸ ಸರಕನ್ನು ಅಸ್ತಿತ್ವದಲ್ಲಿರುವಂತಹ ಸರಕಿಗೆ ಪರ್ಯಾಯವಾಗಿ ಅಥವಾ ಬದಲಿಯಾಗಿ ಬಳಸುವಂತಹ ಸರಕಾಗಿದ್ದರೆ ಅದರ ಬೇಡಿಕೆ ಮುನ್ನಂದಾಜನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಉದಾಹರಣೆಗೆ ಹತ್ತಿ ಬಟ್ಟೆಗಳಿಗೆ ಬದಲಾಗಿ ಟೆರಿಕಾಟ್ ಬಟ್ಟೆಗಳು ಪರ್ಯಾಯ ಸರಕುಗಳೆಂದು ಭಾವಿಸಿದಾಗ ಅವುಗಳ ಬೇಡಿಕೆಯನ್ನು ಮುನ್ನಂದಾಜು ಮಾಡ್ತಕ್ಕಂಥದ್ದು, ಅಂದರೆ ಸಬ್ಸ್ಟಿಟ್ಯೂಟ್, ಇದರ ಬದಲಾಗಿ ಬೇರೆದನ್ನು ಬಳಸ್ತಕ್ಕಂಥದ್ದು. ಅದೇ ರೀತಿ ಕೆಲವು ಡ್ರಿಂಕ್ಸ್ಗಳಿಗೆ ಸಂಬಂಧಪಟ್ಟಂತೆ, ಉದಾಹರಣೆಗೆ ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಇದೆ, ಅದರಲ್ಲಿ ಹೊಸ ಒಂದು ಬ್ರ್ಯಾಂಡ್ ಕಂಡುಹಿಡಿದಾಗ ಹೊಸ ಒಂದು ತಂಪು ಪಾನೀಯವನ್ನು ಕಂಡುಹಿಡಿದಂಥ ಸಂದರ್ಭದಲ್ಲಿ ಮೊದಲಿದ್ದಂಥ ತಂಪು ಪಾನೀಯ ಯಾವುದು, ಈಗ ಉತ್ಪಾದನೆ ಆಗಿರ್ತಕ್ಕಂಥ ತಂಪು ಪಾನೀಯ ಯಾವುದು, ಸೊ ಅದಕ್ಕೆ ಯಾವ ರೀತಿ ಬೇಡಿಕೆ ಇತ್ತು ಅನ್ನೋದನ್ನು ಆಧರಿಸೋದ್ರ ಮೂಲಕವಾಗಿ ಪ್ರಸ್ತುತದ ವಸ್ತುವಿನ ಬೇಡಿಕೆಯನ್ನು ಅಂದಾಜು ಮಾಡ್ಬೋದು. ಇದನ್ನು ಪರ್ಯಾಯ ವಿಧಾನ ಅಂತೇಳಿ ಕರಿತೀವಿ ಅಂತಕ್ಕಂಥ. ನೆಕ್ಸ್ಟ್ ಪ್ರಗತಿ ರೇಖೆಯ ವಿಧಾನ, ಗ್ರೋತ್ ಕರ್ವ್ ಅಪ್ರೋಚ್, ಅಂದರೆ ಅಸ್ತಿತ್ವದಲ್ಲಿರುವ ಸರಿಕೆಗಿರುವಂತಹ ಬೇಡಿಕೆಯ ಮಟ್ಟ ಮತ್ತು ಅದು ಬೆಳೆದು ಬಂದಂತಹ ರೀತಿಯ ಆಧಾರದಲ್ಲಿ. ಅಂದರೆ ಉದಾಹರಣೆಗೀಗ ಹೊಸ ಸರಕಿನ ಯಾವ ಮಟ್ಟದ ಬೇಡಿಕೆ ಬರುತ್ತದೆ ಅಂತಕ್ಕಂಥದ್ದನ್ನು ಅಂದಾಜು ಮಾಡಬೇಕಾದಂಥ ಸಂದರ್ಭದಲ್ಲಿ, ಉದಾಹರಣೆಗೆ ಲೆಕ್ ಸಾಬೂನು ಅಸ್ತಿತ್ವದಲ್ಲಿರ್ತಕ್ಕಂಥ ಸಾಬೂನು ಅಂತ ಹೇಳಿ ತಿಳ್ಕೊಂಡ್ರೆ, ಸರಕು ಅಂತ ಹೇಳಿ ತಿಳ್ಕೊಂಡ್ರೆ, ಈಗ ನೀರಿನ ಸಾಬೂನನ್ನು ಉತ್ಪಾದಿಸಿ ಮಾರುಕಟ್ಟೆಗೆ ತರಬೇಕಾಗಿದೆ ಅಂತ ಹೇಳಿ ಭಾವಿಸಿದಂಥ ಸಂದರ್ಭದಲ್ಲಿ, ಈಗ ಲೆಕ್ಸ್ನ ಸಾಬೂನಿನ ಸರಾಸರಿ ಮಾರಾಟವನ್ನು ತಿಳಿದುಕೊಂಡಾಗ ನೀರಿನ ಸಾಬೂನಿಗೆ ಯಾವ ಮಟ್ಟದ ಬೇಡಿಕೆ ಬರಬಹುದು ಅಥವಾ ಮತ್ತು ಮಾರುಕಟ್ಟೆಯಲ್ಲಿ ಅದಕ್ಕೆ ಯಾವ ಸ್ಥಾನ ಸಿಗಬಹುದು ಅಂತಕ್ಕಂಥದ್ದನ್ನು ಮೊದಲೇ ಅಂದಾಜಿಸ್ಬೋದು ಅಂತೇಳಿ. ಅಂದರೆ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂತಹ ವಸ್ತುವಿನ ಬೇಡಿಕೆಯನ್ನು ಆಧರಿಸಿ ಮುಂದೆ ಬರ್ತಕ್ಕಂತಹ ವಸ್ತುವಿನ ಬೇಡಿಕೆ ಯಾವ ರೀತಿ ಇರ್ಬೋದು ಅಂತಕ್ಕಂಥದ್ದನ್ನು ಅಂದಾಜು ಮಾಡ್ತಕ್ಕಂಥದ್ದು. ನೆಕ್ಸ್ಟು ಅಭಿಪ್ರಾಯ ಸಂಗ್ರಹಣಾ ವಿಧಾನ, ಒಪಿನಿಯನ್ ಪೂಲ್ ಅಪ್ರೋಚ್ ಅಂತೇಳಿ ಕರಿತೀವಿ. ಹೊಸ ಸರಿಕಿನ ಬಗ್ಗೆ ಅನುಭೋಗಿಗಳ ಪ್ರತಿಕ್ರಿಯೆ ಮತ್ತು ಭಾವನೆಗಳನ್ನು ತಿಳಿದುಕೊಳ್ಳುವ ಮೂಲಕ ಆ ಸರಿಕಿನ ಬೇಡಿಕೆ ಮುನ್ನಂದಾಜನ್ನು ಮಾಡಬಹುದು. ಅನುಭೋಗಿಗಳ ಭಾವನೆ ಬಗ್ಗೆ ಸಮೀಕ್ಷೆ ನಡೆಸುವುದರ ಮೂಲಕವಾಗಿ ಅಥವಾ ಅಭಿಪ್ರಾಯಗಳನ್ನು ಪಡೆಯೋದ್ರ ಮೂಲಕವಾಗಿ ಆ ವಸ್ತುವಿನ ಬೇಡಿಕೆಯ ಹೊಸ ವಸ್ತುವಿನ ಬೇಡಿಕೆಯನ್ನು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಮಾರಾಟ ಅನುಭವದ ವಿಧಾನ, ಸೇಲ್ಸ್ ಎಕ್ಸ್ಪೀರಿಯನ್ಸ್ ಅಪ್ರೋಚ್. ಸೊ ಈ ವಿಧಾನದಲ್ಲಿ ಹೊಸ ಸರಕನ್ನು ಒಂದು ಮಾದರಿ ಮಾರುಕಟ್ಟೆಯಲ್ಲಿ ಸ್ಯಾಂಪಲ್ ಮಾರ್ಕೆಟಲ್ಲಿ ಬಿಡುಗಡೆ ಮಾಡೋದ್ರ ಮೂಲಕವಾಗಿ ಮಾರುಕಟ್ಟೆಯಲ್ಲಿ ದೊರೆಯಬಹುದಾದಂಥ ಮಾರಾಟದ ಮಾಹಿತಿಯಿಂದ ಒಟ್ಟು ಬೇಡಿಕೆಯನ್ನು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟು ಆರನೇದಾಗಿ ಪ್ರಾತಿನಿಧಿಕ ವಿಧಾನ, ವಿಕ್ಯಾರಿಯಸ್ ಅಪ್ರೋಚ್ ಅಂತೇಳಿ ಕರಿತೀವಿ. ಈ ವಿಧಾನದಲ್ಲಿ ಹೊಸ ಸರಕಿನ ಬಗ್ಗೆ ಗ್ರಾಹಕರ ಪ್ರತಿಕ್ರಿಯೆಗಳನ್ನು ಪರೋಕ್ಷವಾಗಿ ವಿಶೇಷ ವ್ಯಾಪಾರಿ ಸ್ಪೆಷಲ್ ಡೀಲರ್ ಮುಖಾಂತರ ತಿಳಿದುಕೊಳ್ಳೋದ್ರ ಮೂಲಕವಾಗಿ ಈ ವ್ಯಾಪಾರಿಗಳ ಉತ್ಪಾದಕರ ಮತ್ತು ಅಂತಿಮ ಅನುಭೋಗಿಗಳ ನಡುವೆ ಕೊಂಡಿಯಾಗಿರ್ತಕ್ಕಂತಹ ಈ ಹೋಲ್ಸೇಲ್ ಡೀಲರ್ನ ಅಭಿಪ್ರಾಯವನ್ನು ತಿಳ್ಕೊಳ್ಳೋದ್ರ ಮೂಲಕವಾಗಿ ಹೊಸ ವಸ್ತುವಿನ ಬೇಡಿಕೆಯನ್ನು ಅಂದಾಜು ಮಾಡೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಪರಿಗಣಿಸಬೇಕಾಗಿದೆ ವಿದ್ಯಾರ್ಥಿಗಳೇ. ಸೊ ಈ ಎಲ್ಲ ವಿಧಾನಗಳ ಮೂಲಕವಾಗಿ ಮಾರುಕಟ್ಟೆಯಲ್ಲಿ ಇಲ್ಲಿಯವರೆಗೆ ಅಸ್ತಿತ್ವದಲ್ಲಿ ಇಲ್ಲದೇ ಇರತಕ್ಕಂತಹ ಹೊಸ ಸರಕನ್ನು ಉತ್ಪಾದನೆ ಮಾಡಿದಂಥ ಸಂದರ್ಭದಲ್ಲೂ ಆ ಹೊಸ ಸರಕಿಗೆ ಮುಂದಿನ ದಿನಗಳಲ್ಲಿ ಉದ್ಭವಿಸಬಹುದಾದಂತಹ ಬೇಡಿಕೆಯ ಪ್ರಮಾಣ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ಗುರುತಿಸೋದಕ್ಕೆ ಸಾಧ್ಯವಿದೆ. ನೆಕ್ಸ್ಟು ಸಮರ್ಪಕ ಮುನ್ನಂದಾಜು ವಿಧಾನದ ನಿರ್ಧಾರಕಾಂಶಗಳು, ಕ್ರೈಟೀರಿಯಾ ಆಫ್ ಗುಡ್ ಫೋರ್ಕ್ಯಾಸ್ಟಿಂಗ್ ಮೆಥಡ್. ಸೊ ಅಂದರೆ ಒಂದು ಉತ್ತಮ ಬೇಡಿಕೆ ಮುಂದಾಂದಾಜನ ನಿರ್ಧರಿಸಬೇಕಾದಂಥ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು ಯಾವ್ಯಾವು ಅಂತಂದರೆ, ಮೊದಲನೇದಾಗಿ ಖಚಿತತೆ, ಅಕ್ಯುರಸಿ ಇರಬೇಕು ಅಂತಕ್ಕಂಥದ್ದು. ಅಕ್ಯುರಸಿ ಅಂತಂದರೆ ಪ್ರಸ್ತುತ ಇರತಕ್ಕಂಥ ಅಂಕಿಅಂಶಗಳನ್ನು ಆಧರಿಸಿ ಮುಂದಿನ ಭವಿಷ್ಯವನ್ನು ಗುರುತಿಸಿದಂಥ ಸಂದರ್ಭದಲ್ಲಿ ಮುಂದಿನ ಭವಿಷ್ಯದ ಬೇಡಿಕೆಯನ್ನು ಖಚಿತತೆಯಿಂದ ಹೇಳ್ತಕ್ಕಂಥದ್ದು ಅಂತೇಳಿ. ನೆಕ್ಸ್ಟು ನ್ಯಾಯಸಮ್ಮತೆ, ಪಾಸಿಬಿಲಿಟೀಸ್ ಅಂತೇಳಿ ಕರಿತೀವಿ. ಸೊ ಅಲ್ಲಿ ಮುನ್ನಂದಾಜಿನ ಫಲಿತಾಂಶಗಳನ್ನು ಉಪಯೋಗಿಸಿ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಕಾರ್ಯನಿರ್ವಾಹಕರು ಮುನ್ನಂದಾಜಿಗೆ ಬಳಸುವಂತಹ ವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದರಲ್ಲಿ ನಂಬಿಕೆ ಇರಿಸಿಕೊಳ್ತಕ್ಕಂಥ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು, ಅಂದರೆ ಅಂದಾಜನ್ನು ಹೇಗೆ ಮಾಡಲಾಯಿತು ಎಂಬುದನ್ನು ಅವರು ಸರಿಯಾಗಿ ಗ್ರಹಿಸಬೇಕು. ಆಗ ಮಾತ್ರ ದೊರೆತಂತಹ ಫಲಿತಾಂಶಗಳ ಬಗ್ಗೆ ಸಮಂಜಸವಾದಂಥ ಅರ್ಥ ವಿವರಣೆ ಮಾಡಲು ಸಾಧ್ಯ ಅಂತಕ್ಕಂಥದ್ದು. ನೆಕ್ಸ್ಟು ಬಹುಕಾಲ ಬಾಳಿಕೆ, ಡ್ಯೂರಬಿಲಿಟಿ ಕಮ್ಯುನಿಟಿಗೆ ಸಂಬಂಧಿಸಿದಂತೆ, ಅಂದರೆ ಬೇಡಿಕೆ ಮುನ್ನಂದಾಜು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹುಕಾಲ ತಮ್ಮ ಔಚಿತ್ಯವನ್ನು ಉಳಿಸಿಕೊಳ್ಳುವಂತಿರಬೇಕು ಅಂತಕ್ಕಂಥದ್ದು. ಆದರೆ ಈ ಮುನ್ನಂದಾಜು ಬಹುಕಾಲ ಬಾಳಿಕೆಯಲ್ಲಿರುವಂತಹ ಮುನ್ನಂದಾಜುಗಳಾಗಬೇಕು ಅಂತಕ್ಕಂಥದ್ದು, ಅಂದರೆ ಭೂತ ಮತ್ತು ವರ್ತಮಾನದೊಡನೆ ಹಾಗೂ ವರ್ತಮಾನ ಮತ್ತು ಭವಿಷ್ಯತ್ತಿನೊಡಗೆ ಸಂಪರ್ಕ ಕಲ್ಪಿಸುವಂತಹ ಬೇಡಿಕೆ ಮುನ್ನಂದಾಜನ್ನು ಮಾಡಬೇಕಾಗತ್ತೆ. ನೆಕ್ಸ್ಟು ಫ್ಲೆಕ್ಸಿಬಿಲಿಟಿ, ಫ್ಲೆಕ್ಸಿಬಿಲಿಟಿ ಅಂತಂದರೆ ಬೇಡಿಕೆ ಮುನ್ನಂದಾಜಿನಲ್ಲಿ ಭವಿಷ್ಯದ ಬೇಡಿಕೆಯನ್ನು ಅಂದಾಜು ಮಾಡಬೇಕಾದಂಥ ಸನ್ನಿವೇಶದಲ್ಲಿ ಅಗತ್ಯಕ್ಕನುಗುಣವಾಗಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ, ಅಂದಾಜು ವಿಧಾನದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿರಬೇಕು. ನೆಕ್ಸ್ಟು ಅವೈಲಬಿಲಿಟಿ, ನಾವು ಅಂದಾಜು ಮಾಡ್ತಿರ್ತಕ್ಕಂತಹ ವಸ್ತುವಿನ ಬೇಡಿಕೆಯ ಮುನ್ನಂದಾಜಿಗೆ ಸಂಬಂಧಿಸಿದಂತೆ ಅಂಕಿಅಂಶಗಳನ್ನು ತುಂಬ ಜಾಗರೂಕತೆಯಿಂದ ಅಂದಾಜು ಮಾಡ್ತಕ್ಕಂಥ ಅಗತ್ಯತೆ ಇರುತ್ತೆ. ನೆಕ್ಸ್ಟು ಸಿಕ್ಸ್ತ್ ಒನ್, ಎಕಾನಮಿ, ಬೇಡಿಕೆ ಮುನ್ನಂದಾಜು ಅಂತಕ್ಕಂಥದ್ದು ಮಿತವ್ಯಯಕಾರಿಯಾಗಿರಬೇಕು ಮತ್ತು ಅಂದರೆ ಕಡಿಮೆ ವೆಚ್ಚದಿಂದ ಸತ್ಯಾಂಶವನ್ನು ಒಳಗೊಂಡಿರ್ತಕ್ಕಂತಹ ಬೇಡಿಕೆ ಮುನ್ನಂದಾಜನ್ನು ಅಕ್ಯುರೇಟ್ ಆಗಿ ನಿಖರತೆಯಿಂದ ಕಂಡುಹಿಡಬೇಕು ಅಂತಕ್ಕಂಥದ್ದನ್ನು ಪರಿಗಣಿಸಬೇಕಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೆ ಐದನೇ ಸೆಮಿಸ್ಟರ್ನ ನಿರ್ವಹಣಾ ಅರ್ಥಶಾಸ್ತ್ರ ಪತ್ರಿಕೆಯ ಎರಡನೇ ಘಟಕವಾದಂತಹ ಬೇಡಿಕೆ ಮುನ್ನಂದಾಜು ಎಂಬ ವಿಚಾರದ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿಯವರೆಗೂ ಇದನ್ನು ಆಲಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ತುಮಕೂರಿನ ಶ್ರೀದೇವಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಉಪನ್ಯಾಸಕರಾಗಿರುವ ಸುರೇಶ್ ಸಿ. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ವಿನುತ್ ಟಿ ಕೆ.